దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసారణసే ఉత్తుంగవార్తరంగాయ మధ్వదుగ్ధార్థయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుదృశిష్టం నిత్య నిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురున్మమ. బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాజిరాజపదద్వంద్వ వారిజాసక్తమానసాన్ విశ్వప్రియ గురూన్ వందే మందోహం ధీవిశుద్ధయే. సత్యం సత్యం పునఃసత్యం విష్ణుతీర్థ ప్రసాదతః సర్వే కామా భవంతేవా శబదో బింబసన్నిధౌ. చింతామణిం సుభక్తానాం కల్పవృక్షం చ కామదం. స్వామినం త్వాం రఘుప్రేమతీర్థం వందేహ్యభీష్టదం. శ్రీగురుభ్యో నమః. హరి ఓం. ఇన్నవరకూ చతుర్దశి గ్రంథదల్లి కొనే ప్రకరణ గురుప్రసాద లాభ ప్రకరణ, ಅದನ್ನು ನೋಡ್ತಾ ಬಂದರು. ನಿನ್ನೆ ಹೇಳಿದ್ದನ್ನು ಇನ್ನೊಮ್ಮೆ ಮೆರಕು ಹಾಕುವುದಾದರೆ, ಸೂರ್ಯ ಮಂಡಲವೇ ಜೇನಿನ ಗೂಡು. ಸೂರ್ಯ ಮಂಡಲಕ್ಕೆ ಆಧಾರವಾದ ಆಕಾಶ, ಆಕಾಶಕ್ಕೆ ಆಧಾರವಾದಂಥ ಜುನಾಮಗಳಾದ ಲಕ್ಷ್ಮೀದೇವಿಯೇ ಬಾಗಿದ ಬಿದುರಿನ ಕೊಂಬೆಯ ಸ್ಥಾನದಲ್ಲಿದ್ದಾಳೆ. ಅಂಥ ಜುನಾಮಕರಾದ ಲಕ್ಷ್ಮೀದೇವಿಯೇ ಬಾಗಿದ ಬಿದಿರಿನ ಕೊಂಬು. ಆ ಕೊಂಬಿಗೆ ಕಟ್ಟಿರುವಂತಹ ಗೂಡೆ ಸೂರ್ಯಮಂಡಲ. ಸೂರ್ಯಮಂಡಲದಲ್ಲಿರತಕ್ಕಂಥ ವಾಯುದೇವರೇ ಅಪೂಪ, ಬಿಳಿಯಾದ ಅಪೂಪ ಅಂತ ಕರೆಸಿಕೊಂಡಿದ್ದಾರೆ. ಅಪೂಪದಲ್ಲಿ ಇರುವಂತಹ ಜೇನು, ಆ ಜೇನು ಯಾರು ಅಂದರೆ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನೇ. ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದ ನಿಂತಿದ್ದಾನೆ. ಅದರಲ್ಲಿ ವಿಶೇಷವಾಗಿ ಸೂರ್ಯಮಂಡಲದ ಪೂರ್ವ ದಿಕ್ಕಿನಲ್ಲಿರುವಂಥ ಕೆಂಬಣ್ಣದ ರಶ್ಮಿಗಳು, ಆ ಕೆಂಬಣ್ಣದ ರಶ್ಮಿಗಳೇ ಜೇನು ಇರುವಂಥ ತೂತಿನ ಸ್ಥಾನದಲ್ಲಿವೆ. ಅಲ್ಲಿ ಕೆಂಬಣ್ಣದ ವಾಸುದೇವ ಮೂರ್ತಿಗಳೇ ವಿಶೇಷವಾಗಿರತಕ್ಕಂಥ ಜೇನಿನ ಸ್ಥಾನ. ಮಂಗಳಕರವಾದ ಜ್ಞಾನಾನಂದ ರೂಪನಾದ್ದರಿಂದ ಭಗವಂತ, ವಾಸುದೇವ ನಾಮಕ ಭಗವಂತ ಮಧು ಅಂತ ಕರೆಸಿಕೊಂಡಿದ್ದಾನೆ, ರಶ್ಮಿ ಅಂತ ಕರೆಸಿಕೊಂಡಿದ್ದಾನೆ. ಇಂಥ ವಾಸುದೇವ ನಾಮಕ ಭಗವಂತನನ್ನ ಉಪಾಸನೆ ಮಾಡುವವರು ಯಾರು ಅಂದರೆ, ಜೇನು ಹುಳಗಳ ಸ್ಥಾನದಲ್ಲಿದ್ದುಕೊಂಡು ವಸುನಾಮಕ ದೇವತೆಗಳು, ಅಗ್ನಿ ಮೊದಲಾದ ವಸುಗಳು ಅವರೆಲ್ಲರೂ ಸೇರಿಕೊಂಡು ಋಗ್ವೇದಕ್ಕೆ ಅಭಿಮಾನಿಗಳಾದ್ದರಿಂದ ಋಗ್ ಅಂತ ಅವರಿಗೆ ಹೆಸರು. ಅಷ್ಟೇ ಅಲ್ಲದೆ ಜ್ಞಾನವನ್ನು ಕೊಡುತ್ತಾರೆ, ಜ್ಞಾನಮೂರ್ತಿಗಳಾದ್ದರಿಂದ ಅವರು ಋಗ್ವೇದ ಅಭಿಮಾನಿಗಳಾಗಿದ್ದು, ಸೂರ್ಯಮಂಡಲದ ಪೂರ್ವ ದಿಕ್ಕಿನಲ್ಲಿರುವ ವಾಸುದೇವ ನಾಮಕ ಭಗವದ್ ರೂಪವನ್ನ ಉಪಾಸನೆ ಮಾಡುತ್ತಾರೆ. ಆ ಉಪಾಸನೆ ಮಾಡುವಂತಹ ರೀತಿ ಹೇಗೆ ಅಂದರೆ, ಋಗ್ವೇದವೇ ಪುಷ್ಪ, ಆ ಪುಷ್ಪದಲ್ಲಿರತಕ್ಕಂಥ ಮಾತುಗಳೇ ವಾಕುಗಳೇ ಮಕರಂದಗಳು. ಅಲ್ಲಿರತಕ್ಕಂಥ ರೇಣುಗಳನ್ನ ಶಬ್ದಗಳನ್ನ ಒಡೆದು ನೋಡಿದಾಗ ಅನೇಕ ಅರ್ಥಗಳು ಸಿಗುತ್ತೆ. ಯಶೋನಾಮಕ ಅಂದರೆ ಜ್ಞಾನ ಆನಂದ ಮೂರ್ತಿಯಾದ್ದರಿಂದ ಭಗವಂತನ ಭಗವಂತ ಯಶೋನಾಮಕ, ವೀರ್ಯ ರೂಪನಾದ್ದರಿಂದ ವೀರ್ಯನಾಮಕ, ತೇಜೋ ರೂಪನಾದ್ದರಿಂದ ತೇಜೋ ನಾಮಕ, ಅನ್ನದಲ್ಲಿ ಇರ್ತಾನಾದ್ದರಿಂದ ಅನ್ನ ನಾಮಕ, ಅನ್ನ ಕೊಡತಾನಾದ್ದರಿಂದ ಅನ್ನದ ನಾಮಕ, ಅನ್ನವನ್ನು ಸ್ವೀಕಾರ ಮಾಡತಾನಾದ್ದರಿಂದ ಅನ್ನಾದ ನಾಮಕ, ಬರರೂಪನಾದ್ದರಿಂದ ರಸನಾಮಕನಾಗಿ, ಪರಮೇಶ್ವರ್ಯ ಸಂಪನ್ನನಾದ್ದರಿಂದ ಇಂದ್ರನಾಮಕನಾದಂತಹ ಭಗವಂತನ ಅನೇಕ ಗುಣಗಳನ್ನು ಚಿಂತನೆ ಮಾಡಿ ಮಾಡಿ ವೇದದಲ್ಲಿ ಋಗ್ವೇದದಲ್ಲಿ ತಾವು ಕಂಡ ಭಗವಂತನ ವಿಶೇಷ ಗುಣಗಳನ್ನ ಸೂರ್ಯ ಮಂಡಲ ಮಧ್ಯದಲ್ಲಿ ತತ್ರಾದಿ ಪೂರ್ವ ದಿಕ್ಕಿನಲ್ಲಿರುವ ರಶ್ಮಿಗಳಲ್ಲಿರುವ ವಾಸುದೇವ ಮೂರ್ತಿಯಲ್ಲಿ ಇವರು ಚಿಂತನೆ ಮಾಡುತ್ತಾರೆ. ನೀನು ಯಶೋ ನಾಮಕ, ನಿನ್ನಲ್ಲಿ ಇಂಥ ಗುಣವಿದೆ, ನೀನು ಜ್ಞಾನ ಆನಂದ ರೂಪಿ ಆದ್ದರಿಂದ ಯಶೋ ನಾಮಕ, ನೀನು ವೀರ್ಯವಂತ ಆದ್ದರಿಂದ ವೀರ್ಯ ನಾಮಕ, ತೇಜೋವಂತ ಆದ್ದರಿಂದ ತೇಜೋ ನಾಮಕ, ನೀನು ಪರಮೈಶ್ವರ್ಯವಂತ ಆದ್ದರಿಂದ ಇಂದ್ರ ನಾಮಕ, ನೀನು ಅನ್ನವನ್ನ ಕೊಡುವವ ಆದ್ದರಿಂದ ಅನ್ನದ ನಾಮಕ, ಅನ್ನದಲ್ಲಿ ನೀನೇ ಇರುತ್ತೀಯ ಆದ್ದರಿಂದ ನೀನು ಅನ್ನ ನಾಮಕ, ಅನ್ನವನ್ನ ತಿನ್ನುವವರಲ್ಲಿದ್ದು ಅನ್ನಾದ ನಾಮಕನಾಗಿ ನೀನೇ ಇದ್ದೀಯ, ಬಲನಾಮಕನಾದ್ದರಿಂದ ರಸ, ಬಲವಂತನಾದ್ದರಿಂದ ರಸನಾಮಕನಾಗಿದ್ದೀಯ ಎಂದು ಈ ಗುಣಗಳನ್ನು ನಾನಾ ರೀತಿಯಾದ ಋಗ್ವೇದಗತ ಗುಣಗಳನ್ನ ದೇವರಲ್ಲಿ ಚಿಂತನೆ ಮಾಡುತ್ತಾ ಬರ್ತಾರೆ. ಅವಾಗೇನಾಗುತ್ತೆ ಅಂದರೆ ಅವರು ಚಿಂತನೆ ಮಾಡಿದರೆ ಯಾವ ಯಾವ ಗುಣಗಳಿಂದ ಅವರು ಚಿಂತನೆ ಮಾಡುತ್ತಾರೋ ಅಂತಂತ ಗುಣಗಳಿಂದ ಕೂಡಿದ ಭಗವದ್ ರೂಪ ಆ ಸೂರ್ಯಮಂಡಲ ಪೂರ್ವ ದಿಕ್ಕಿನ ಇರುವ ಕೆಂಬಣ್ಣದ ರಶ್ಮಿಗಳಲ್ಲಿ ತಾನು ಪ್ರಾದುರ್ಭೂತನಾಗ್ತಾನೆ, ಅವರಿಗೆ ದರ್ಶನ ಕೊಡುತ್ತಾನೆ ಅಂತ ಹೇಳುತ್ತಾರೆ. ಅವರು ಯಾವ ಯಾವ ಗುಣಗಳನ್ನು ಉಪಾಸನೆ ಮಾಡುತ್ತಾರೋ ಆಯಾ ಗುಣಗಳಿಂದ ತಾನು ಅವರಿಗೆ ದರ್ಶನ ಕೊಡುತ್ತಾನೆ, ಅವರಲ್ಲಿ ಅಂತಂಥ ಗುಣಗಳನ್ನು ಪ್ರಕಟ ಮಾಡುತ್ತಾನೆ. ಅಷ್ಟೇ ಅಲ್ಲದೆ ಅವರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಾದಿಗಳನ್ನ, ಪುರುಷಾರ್ಥಗಳನ್ನ ಭಗವಂತ ಕೊಡುತ್ತಾನೆ, ಕೊಟ್ಟಿದ್ದಾನೆ, ಕೊಡತಾ ಇದ್ದಾನೆ. ಅದರಿಂದ ಇದನ್ನು ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ವಿಶೇಷವಾಗಿರತಕ್ಕಂಥ ಎಲ್ಲಾ ಫಲಗಳನ್ನು ಕೊಡುತ್ತಾನೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಹಾಗಾದ್ರೆ ನಮಗೆ ಬರುವುದೇನು? ನಾವು ನಿತ್ಯವೂ ಇದನ್ನು ಚಿಂತನೆ ಮಾಡಿದರೆ ನಮಗೆ ಆ ಚಿಂತನೆಯಿಂದಾಗಿ ಅದ್ಭುತ ಫಲಗಳನ್ನ ನಮಗೆ ತಂದು ಕೊಡುತ್ತಾನೆ. ಇದು ಬಹಳ ವಿಶೇಷವಾದ ಚಿಂತನೆ, ಎಡಬಿಡದೆ ದಿನಾಗ್ಲೂ ಮಾಡಬೇಕು ಎಂದು ಹೇಳುತ್ತಾರೆ. ನಂತರ ದಕ್ಷಿಣ ದಿಕ್ಕಿಗೆ ಬಂದರೆ ಪೂರ್ವ ದಿಕ್ಕಾಯಿತು, ಪ್ರದಕ್ಷಿಣಾಕಾರವಾಗಿ ಬಂದರೆ ದಕ್ಷಿಣ, ಪೂರ್ವದ ನಂತರ ಬರುವುದು ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಕಿನಲ್ಲಿ ಇರತಕ್ಕಂಥ ರಶ್ಮಿಗಳೇ ದಕ್ಷಿಣ ದಿಕ್ಕಿನಲ್ಲಿರುವಂತಹ ತೂತಿನ ಸ್ಥಾನದಲ್ಲಿವೆ. ಆ ದಕ್ಷಿಣ ದಿಕ್ಕಿನಲ್ಲಿರುವ ರಶ್ಮಿಗಳಲ್ಲಿ ರಶ್ಮಿ ಅಂತ ಕರೆಸಿಕೊಂಡ ಸಂಕರ್ಷಣ ಮೂರ್ತಿಗಳೇ ವಿಶೇಷವಾಗಿ ಜೇನಿನ ಸ್ಥಾನದಲ್ಲಿವೆ. ದೇವರಿಗೆ ವಿಶೇಷವಾಗಿ ಇಲ್ಲಿ ರಶ್ಮಿ ಅಂತ ಹೆಸರು ಯಾಕೆ ಅಂದ್ರೆ ರತಿಶಮ್ಮಾನ ರೂಪತ್ವಾತ್, ಮಂಗಳಕರವಾದ ಜ್ಞಾನಾನಂದ ರೂಪನಾದ್ದರಿಂದ ಭಗವಂತನಿಗೆ ರಶ್ಮಿ ಅಂತ ಹೆಸರು. ಸಂಕರ್ಷಣ ನಾಮಕ ಭಗವಂತ ಇದ್ದಾನೆ. ಈ ರಶ್ಮಿಗಳ ಬಣ್ಣ ಯಾವುದು ಅಂದರೆ ಬಿಳಿ ಬಣ್ಣದ ರಶ್ಮಿಗಳಿವು. ಈ ಬಿಳಿ ಬಣ್ಣದ ರಶ್ಮಿಗಳಲ್ಲಿ ಬಿಳಿ ಬಣ್ಣದಿಂದ ಸಂಕರ್ಷಣ ರೂಪ ಇರ್ತಾನೆ. ನಂತರ ಈ ಭಗವಂತನನ್ನ ಉಪಾಸನೆ ಮಾಡುವವರು ಯಾರು ಅಂದರೆ ವಾಯುವಾದ್ಯಾಹ ರುದ್ರಾಹ, ವಾಯುದೇವರೇ ಮೊದಲಾದ ರುದ್ರರು ಈ ಭಗವಂತನನ್ನು ಉಪಾಸನೆ ಮಾಡುತ್ತಾರೆ. ಇವರಿಗೆ, ಇವರು ಯಜುರ್ವೇದಕ್ಕೆ ಅಭಿಮಾನಿಗಳು, ಯಾಜ್ಯ ಸ್ವರೂಪರು ಅಂದ್ರೆ ಯಜ್ಞದಲ್ಲಿ ಯಜ್ಞ ಭಾಗವನ್ನು ಪಡೆಕೊಳ್ಳುವವರಾದ್ದರಿಂದ ಯಜುರ್ನಾಮಕರು ಇವರೆಲ್ಲರೂ ಕೂಡ. ಇಂಥ ಇವರೆಲ್ಲರೂ ಕೂಡ ಏನು ಮಾಡುತ್ತಾರೆ, ಯಜುರ್ವೇದವೇ ಪುಷ್ಪ ತದ್ಗತಾಹ ವಾಚಃ ಮಕರಂದಾಹ, ಆ ಯಜುರ್ವೇದದಲ್ಲಿರುವಂತಹ ಶಬ್ದಗಳನ್ನು ಚೆನ್ನಾಗಿ ನೋಡುತ್ತಾರೆ. ಆ ಶಬ್ದಗಳೆಂಬ ರೇಣುಗಳನ್ನ ಚೆನ್ನಾಗಿ ಒಡೆದು ಒಡೆದು ಅರ್ಥಗಳನ್ನು ತೆಗೆದಾಗ ನಾನಾರ್ಥಗಳು ಭಗವಂತನ ಕುರಿತಾಗಿ ಅವರಿಗೆ ಹೊಳೆತ ಬರುತ್ತೆ. ಆವಾಗ ಭಗವಂತನ ಗುಣಗಳು ಯಶೋ ನಾಮಕ, ತೇಜೋ ನಾಮಕ, ವೀರ್ಯ ನಾಮಕ, ಅನ್ನ ನಾಮಕ, ರಸನಾಮಕ, ಇಂದ್ರ ನಾಮಕ, ಬಲನಾಮಕ ಭಗವಂತನ ಗುಣಗಳೆಲ್ಲವನ್ನೂ ಕೂಡ ಆ ವೇದದಲ್ಲಿ ಯಾವ ಯಾವ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೋ ಆ ರೀತಿಯಲ್ಲಿ ಭಗವಂತನಲ್ಲಿ, ಯಾವ ಭಗವಂತನಲ್ಲಿ ಸೂರ್ಯ ಮಂಡಲದ ದಕ್ಷಿಣ ದಿಕ್ಕಿನ ಬಿಳಿ ಬಣ್ಣದ ರಶ್ಮಿಗಳಲ್ಲಿರುವ ಬಿಳಿ ಬಣ್ಣದ ಸಂಕರ್ಷಣ ಮೂರ್ತಿಯಲ್ಲಿ ಎಲ್ಲರೂ ಈ ಗುಣಗಳನ್ನು ಉಪಾಸನೆ ಮಾಡುತ್ತಾರೆ. ನೀನಿಂತವ, ನೀನಿಂತವ ಎಂದು. ಆಗ ಭಗವಂತ ಅವರ ಉಪಾಸನೆ ತುಂಬಾ ಕಾಲ ಆದ ಕೂಡಲೇ, ಅವರಿಗೆ ಪಕ್ವ ಕಾಲ ಬಂದ ಕೂಡಲೇ, ಅವರಿಗೆ ತನ್ನ ದರ್ಶನ ಆಗಬೇಕಾದ ಕಾಲ ಬಂದ ಕೂಡಲೇ ತಾನು ವಿಶೇಷವಾದ ದರ್ಶನವನ್ನ ಕೊಡತಾನೆ. ಅವರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡುತ್ತಾನೆ ಭಗವಂತ. ಈ ರೀತಿ ಯಾರು ತಿಳಿಯುತ್ತಾರೆ ಅವರಿಗೂ ಕೂಡ ವಿಶೇಷವಾದ ಪುರುಷಾರ್ಥಗಳನ್ನು ದೇವರು ದಯಪಾಲಿಸ್ತಾ ಇದ್ದಾರೆ. ನಂತರ ಪೂರ್ವ ದಕ್ಷಿಣ ಎರಡು ಮುಗಿದ ಮೇಲೆ ಬರತಕ್ಕಂಥದ್ದು ಪಶ್ಚಿಮ. ಪಶ್ಚಿಮ ದಿಕ್ಕಿನಲ್ಲಿರತಕ್ಕಂಥ ರಶ್ಮಿಗಳೇ ಇಲ್ಲಿ ವಿಶೇಷವಾಗಿರತಕ್ಕಂಥ ಜೇನು ಇರಲಿಕ್ಕೆ ಆಶ್ರಯವಾದ ಛಿದ್ರ ಅಂದರೆ ತೂತಿನ ಸ್ಥಾನದಲ್ಲಿವೆ. ಇಲ್ಲಿ ಕಪ್ಪು ಬಣ್ಣದ ರಶ್ಮಿಗಳಿವೆ. ಈ ಕಪ್ಪು ಬಣ್ಣದ ರಶ್ಮಿಗಳಲ್ಲಿರತಕ್ಕಂಥ ಕಪ್ಪು ಬಣ್ಣದ ಪ್ರದ್ಯುಮ್ನ ಮೂರ್ತಿಯೇ ಜೇನಿನ ಸ್ಥಾನದಲ್ಲಿದ್ದಾನೆ. ಅಂತಹ ಭಗವಂತನನ್ನ ಯಾರು ಉಪಾಸನೆ ಮಾಡುವುದು ಅಂದರೆ ಸಾಮ ವೇದಕ್ಕೆ ಅಭಿಮಾನಿಗಳಾದ್ದರಿಂದ ಸಾಮ ಅಂತ ಕರೆಸಿಕೊಂಡವರು, ಸಮಭೋಕ್ತೃಗಳಾದ್ದರಿಂದ ಸಮಾನವಾಗಿ ಭೋಜನ ಅಂದರೆ ಎಲ್ಲರೂ ಕೂಡ ಯಾರ ಯಾರ ಯೋಗ್ಯತೆಗೆ ತಕ್ಕಂತೆ ಅವರು ಸ್ವೀಕಾರ ಮಾಡಿ ವಿಶೇಷವಾದ ಯಜ್ಞ ಭಾಗಗಳನ್ನು ಭೋಗ ಮಾಡುತ್ತಾರಾದ್ದರಿಂದ ಇವರನ್ನ ಸಾಮ ಅಂತ ಕರೀತಾರೆ. ಯಾರು ಅಂದ್ರೆ ಇಂದ್ರಾದಿ ಆದಿತ್ಯರು, ಶಕ್ರ ಮುಖ್ಯಾಹ ಆದಿತ್ಯಾಹ, ಇಂದ್ರನೇ ಪ್ರಧಾನ ಆಗಿರತಕ್ಕಂಥ ದೇವತೆಗಳೆಲ್ಲ ಕೂಡ ಇಲ್ಲಿ ವಿಶೇಷವಾಗಿ ಸಾಮವೇದವನ್ನೇ ಪುಷ್ಪವಾಗಿಟ್ಟುಕೊಂಡು ಅಲ್ಲಿರತಕ್ಕಂಥ ವಾಕ್ಕುಗಳನ್ನೇ ಮಕರಂದ, ಅದರ ಒಳಗಿರತಕ್ಕಂಥ ಭಗವಂತನ ಗುಣಗಳನ್ನೇ ಮಕರಂದವಾಗಿ ಆ ಶಬ್ದಗಳನ್ನ ಒಡೆದು 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 ನಾನಾ ಅರ್ಥಗಳನ್ನು ತೆಗೆದು ಸತ್ಯವಾದ ಭಗವಂತನ ಗುಣಗಳನ್ನು ತೋರುವ ಆ ಅರ್ಥಗಳಿಂದ ಭಗವಂತನನ್ನು ಉಪಾಸನೆ ಮಾಡುತ್ತಾರೆ. ಯಾವ ಭಗವಂತನನ್ನ? ಸೂರ್ಯಮಂಡಲದ ಪಶ್ಚಿಮ ದಿಕ್ಕಿನಲ್ಲಿರುವ ಅತ್ಯಂತ ಕೃಷ್ಣ ಅಂದರೆ ಕಪ್ಪು ಬಣ್ಣದ ರಶ್ಮಿಗಳಲ್ಲಿರುವ ಅತ್ಯಂತ ಕೃಷ್ಣವರ್ಣದ ಪ್ರದ್ಯುಮ್ನ ನಾಮಕ ಭಗವಂತನನ್ನ ನೀನು ಯಶೋ ನಾಮಕ, ತೇಜೋ ನಾಮಕ, ವೀರ್ಯ ನಾಮಕ, ಅನ್ನ ನಾಮಕ, ಬಲನಾಮಕ, ನಂತರ ಒಳ್ಳೆ ಇಂದ್ರನಾಮಕ ಪ್ರಭರಣಾದ್ದರಿಂದ ರಸನಾಮಕ ಅಂತ ಭಗವಂತನ ಆ ಗುಣಗಳನ್ನು ಇದು ಕೆಲವು ಮಾತ್ರ ಕೊಟ್ಟದ್ದು. ಅವರು ಯೋಗ್ಯವಾದಂತಹ ಅನಂತ ಗುಣಗಳಿರುತ್ತೆ, ಆ ಗುಣಗಳನ್ನು ಅವರು ಉಪಾಸನೆ ಮಾಡುತ್ತಾರೆ. ಅಂತಹ ಗುಣಗಳನ್ನು ಉಪಾಸನೆ ಮಾಡಿದಾಗ ಭಗವಂತ ಅವರು ಉಪಾಸನೆ ಮಾಡಿದ ಗುಣಗಳಿಗೆ ತಕ್ಕಂತ ರೂಪದಿಂದ ಗುಣಗಳಿಂದ ಅವರಿಗೆ ತಾನು ದರ್ಶನ ಕೊಡುತ್ತಾನೆ. ಆಗ ಅವರಿಗೆ ಬೇಕಾಗಿರತಕ್ಕಂಥ ಧರ್ಮ ಅರ್ಥ ಕಾಮ ಮೋಕ್ಷಾದಿ ಸಕಲ ಪುರುಷಾರ್ಥಗಳನ್ನ ಧರ್ಮ ಮೋಕ್ಷಾದಿಗಳನ್ನೆಲ್ಲವನ್ನೂ ಕೂಡ ಭಗವಂತ ಅವರಿಗೆ ದಯಪಾಲಿಸ್ತಾನೆ. ಯಾರಾದರೆ ಈ ರೀತಿಯಾಗಿ ಶಕ್ರಂಕ ಆದಿತ್ಯರು ಎಲ್ಲರೂ ಕೂಡ ಪಶ್ಚಿಮ ದಿಕ್ಕಿನಲ್ಲಿರುವ ರಶ್ಮಿಗಳಲ್ಲಿರುವ ಪ್ರದ್ಯುಮ್ನ ನಾಮಕ ಭಗವಂತನ ಉಪಾಸನೆ ಮಾಡಿ ರಕ್ಷಿತರಾದರು ಅಂತ ಯಾರು ತಿಳಿಯುತ್ತಾರೆ ಅವರಿಗೆ ವಿಶೇಷವಾಗಿರತಕ್ಕಂಥ ಫಲಗಳನ್ನ ಭಗವಂತ ಯಾರು ಪ್ರದ್ಯುಮ್ನ ನಾಮಕ ಭಗವಂತ ನಮಗೆ ದಯಪಾಲಿಸ್ತಾನೆ ಇಂದ್ರಾದಿ ದೇವತೆಗಳ ಮೂಲಕ ಎಂಬುದನ್ನ ಇಲ್ಲಿ ತಿಳಿಸಿಕೊಡತಾ ಇದ್ದಾರೆ. ನಂತರ ಬರತಕ್ಕಂತಹ ದಿಕ್ಕು ಯಾವುದು ಅಂದ್ರೆ ಪೂರ್ವ ದಕ್ಷಿಣ ಪಶ್ಚಿಮ ಆದ ಮೇಲೆ ಬರುವುದು ಕ್ರಮ ಪ್ರಕಾರ ಉತ್ತರ. ಉತ್ತರ ದಿಕ್ಕಿನಲ್ಲಿರತಕ್ಕಂಥ ಅತ್ಯಂತ ಕೃಷ್ಣವರ್ಣ ರಶ್ಮಿಗಳು ಅಂದರೆ ಜೆಟ್ ಬ್ಲ್ಯಾಕ್ ಅತ್ಯಂತ ಕೃಷ್ಣವರ್ಣ ಅಂಥ ರಶ್ಮಿಗಳೇ ಇಲ್ಲಿ ಜೇನಿಗೆ ಆಶ್ರಯವಾಗಿರತಕ್ಕಂಥ ತೂತಿನ ಸ್ಥಾನದಲ್ಲಿವೆ. ಅಂಥ ಆ ಅತ್ಯಂತ ಕೃಷ್ಣವರ್ಣದ ರಶ್ಮಿಗಳಲ್ಲಿ ನಿಂತಿರುವ ಅತ್ಯಂತ ಕೃಷ್ಣವರ್ಣನಾದ ಅನಿರುದ್ಧ ನಾಮಕ ಭಗವಂತನೇ ಜೇನಿನ ಸ್ಥಾನದಲ್ಲಿದ್ದಾನೆ. ಇಲ್ಲಿ ಯಾರು ಜೇನು ಹುಳಗಳ ಸ್ಥಾನ ಅಂದರೆ ಸೋಮಾದ್ಯಾಹ ಮರುತಃ, ಸೋಮ ಮರದ ಮೊದಲಾದಂಥ ಚಂದ್ರ ಮೊದಲಾದ ಮರುತ್ತುಗಳೆಲ್ಲರೂ ಕೂಡ ಇಲ್ಲಿದ್ದಾರೆ. ಇವರು ಅಥರ್ವಣ ವೇದಕ್ಕೆ ಇತಿಹಾಸ ಪುರಾಣಗಳಿಗೆ ಅಭಿಮಾನಿಗಳು. ಹೇಳುತ್ತಾರೆ ವೃಷ್ಟಿ ಅಂದ್ರೆ ಮಳೆ ಮೊದಲಾದ್ದನ್ನ ಚೆನ್ನಾಗಿ ತಂದು ಬೆಳೆ ಬೆಳೆಯುವಂತೆ ಮಾಡುತ್ತಾನಾದ್ದರಿಂದ ಚಂದ್ರ ಆತ, ಮತ್ತು ಅಂಗಗಳಿಗೆ ರಸ ಆದ್ದರಿಂದ ಅಂದ್ರೆ ಅಂಗಗಳಿಗೆ ಪುಷ್ಟಿಯನ್ನು ಕೊಡುತ್ತಾನಾದ್ದರಿಂದ ಚಂದ್ರಾದಿ ಮರುತ್ತುಗಳಿಗೆ ಅಥರ್ವಾಂಗಿರಸರು ಅಂತ ಅವರಿಗೆ ಹೆಸರು. ಇತಿಹಾಸ ಪುರಾಣಗಳಿಗೆ ಅಭಿಮಾನಿಗಳಾದ್ದರಿಂದ ಇತಿಹಾಸ ಪುರಾಣ ನಾಮಕರು ಅಂತಲೇ ಅವರಿಗೆ ಹೆಸರು. ಇವರೇ ಇಲ್ಲಿ ಅಥರ್ವಣ ವೇದವನ್ನ ಇತಿಹಾಸ ಪುರಾಣವನ್ನ ಎರಡನ್ನೂ ಪುಷ್ಪವನ್ನಾಗಿಟ್ಟುಕೊಂಡು ಅಲ್ಲಿರತಕ್ಕಂತಹ ಮಾತುಗಳನ್ನೇ ಚೆನ್ನಾಗಿ ಒಡೆದು ಒಡೆದು ನೋಡಿದಾಗ ಭಗವಂತನ ಅದ್ಭುತವಾದ ಗುಣಗಳು ಹೊರಬಂದುವು. ಭಗವಂತನ ಕುರಿತು ಗೊತ್ತಾದ ಕೂಡಲೇ ಈ ಗುಣಗಳನ್ನ ಸೋಮಾದಿ ಮರುತ್ತುಗಳೆಲ್ಲ ಕೂಡ ಸೂರ್ಯಮಂಡಲದ ಉತ್ತರ ದಿಕ್ಕಿನಲ್ಲಿರುವ ಅತ್ಯಂತ ಕೃಷ್ಣ ವರ್ಣದ ರಶ್ಮಿಗಳಲ್ಲಿರುವಂತಹ ಅತ್ಯಂತ ಕೃಷ್ಣ ವರ್ಣದ ಅನಿರುದ್ಧ ನಾಮಕ ಭಗವಂತನಲ್ಲಿ ಉಪಾಸನೆ ಆ ಗುಣಗಳನ್ನ ಚಿಂತನೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಆ ಪಕ್ವ ಕಾಲ ಬಂದ ಕೂಡಲೇ ಅಲ್ಲಿ ಸೂರ್ಯಮಂಡಲದ ಉತ್ತರ ದಿಕ್ಕಿನಲ್ಲಿರುವ ಅತ್ಯಂತ ಕೃಷ್ಣ ವರ್ಣದ ರಶ್ಮಿಗಳಲ್ಲಿರುವ ಅತ್ಯಂತ ಕೃಷ್ಣ ವರ್ಣದ ಆ ಅನಿರುದ್ಧ ನಾಮಕ ಭಗವಂತ ಅವರಿಗೆ ಅವರವರು ಯಾವ ಗುಣಗಳಿಂದ ಉಪಾಸನೆ ಮಾಡುತ್ತಾರೋ, ಎಂಥ ರೂಪವನ್ನು ಉಪಾಸನೆ ಮಾಡುತ್ತಾರೋ ಅಂಥ ರೂಪದಿಂದ ತಾನು ದರ್ಶನ ಕೊಟ್ಟ ಕೊಟ್ಟು ಎಲ್ಲ ಅವರಿಗೆ ವಿಶೇಷವಾಗಿರತಕ್ಕಂಥ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳನ್ನ ದಯಪಾಲಿಸ್ತಾ ಇದ್ದಾನೆ. ಯಾರು ಈ ರೀತಿ ತಿಳಿಯುತ್ತಾರೋ ಅವರಿಗೂ ಕೂಡ ಅವರಿಗೆ ಯೋಗ್ಯವಾದ ಪುರುಷಾರ್ಥಗಳನ್ನ ಭಗವಂತ ಕೊಡುತ್ತಾನೆ. ಈ ರೀತಿ ನಿತ್ಯವೂ ಚಿಂತನೆ ಮಾಡಿ ಅವರನ್ನ ವಿಶೇಷವಾಗಿ ಸ್ಮರಣೆ ಮಾಡಬೇಕು. ನಂತರ ಊರ್ಧ್ವ ದಿಕ್ಕಿನಲ್ಲಿ ಸೂರ್ಯಮಂಡಲದ ಮೇಲ್ಭಾಗದಲ್ಲಿರುವಂತಹ ರಶ್ಮಿಗಳೇ ಸೂರ್ಯಮಂಡಲದ ಮೇಲ್ಭಾಗದಲ್ಲಿರುವ ಜೇನಿನ ಆಶ್ರಯವಾಗಿರತಕ್ಕಂಥ ತೂತಿನ ಸ್ಥಾನದಲ್ಲಿವೆ. ಅಲ್ಲಿ ರಶ್ಮಿಗಳಲ್ಲಿ ರಶ್ಮಿ ಅಂತ ಕರೆಸಿಕೊಂಡಿರುವಂತಹ ನಾರಾಯಣ ನಾಮಕ ಭಗವಂತನೇ ವಿಶೇಷವಾಗಿ ಜೇನು ಮಧು ಇಂದ ಜೇನು ಅಂತಾಗಿದ್ದಾನೆ. ಬ್ರಹ್ಮಾದಿ ರುಜುಗಳೇ ಇಲ್ಲಿ ಜೇನಿನ ಹೊಳನ ಸ್ಥಾನದಲ್ಲಿದ್ದಾರೆ. ಎಲ್ಲಾ ವೇದಗಳು ಇವರಿಗೆ ಪುಷ್ಪ, ಅದು ಒಂದು ವೇದ ಅಲ್ಲ, ಎಲ್ಲಾ ವೇದಗಳನ್ನು ವಿಚಾರ ಮಾಡುತ್ತಾರೆ. ಅಲ್ಲ ಮೊದಲೇ ಮಿಕ್ಕವರೆಲ್ಲ ವಿಚಾರ ಮಾಡಿದರಲ್ಲ ಅಂದ್ರೆ ಅವರ ಯೋಗ್ಯತೆಗೆ ತಕ್ಕಂತೆ ಚೂರು ಚೂರು ಮಾತ್ರ ಮಾಡುತ್ತಾರಷ್ಟೇ. ರುಜುಗಳು ಮಾಡಿದರೆ ಸರಿ ಚೆನ್ನಾಗಿ ಬಳದು ಉಪಾಸನೆ ಮಾಡುತ್ತಾರೆ. ಆ ರೀತಿಯಾಗಿ ಎಲ್ಲಾ ವೇದಗಳು ಇತಿಹಾಸ ಪುರಾಣಗಳು ಎಲ್ಲವೂ ಕೂಡ ಅಲ್ಲಿ ಪುಷ್ಪ ಸ್ಥಾನದಲ್ಲಿ ಬಂತು. ಬ್ರಹ್ಮಾದಿ ರುಜುಗಳು ಎಲ್ಲಾ ವೇದಗಳನ್ನ ಇತಿಹಾಸ ಪುರಾಣಾದಿಗಳನ್ನ ಮಥನ ಮಾಡಿ 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 ಒಂದೊಂದು ಶಬ್ದದಲ್ಲೂ ಭಗವಂತನ ಅನಂತ ಗುಣಗಳನ್ನ ಕಂಡು ಆ ಗುಣಗಳನ್ನ ಸೂರ್ಯಮಂಡಲದ ಮಧ್ಯದಲ್ಲಿರುವ ಉದಯಿಸುವ ಸೂರ್ಯನ ಬಣ್ಣದಲ್ಲಿರುವ ಕಿರಣಗಳು, ಆ ಕಿರಣಗಳಲ್ಲಿರುವ ಉದಯಿಸುವ ಸೂರ್ಯನ ಬಣ್ಣದ ಕಾಂತಿಯಿಂದೊಪ್ಪುವ ನಾರಾಯಣ ಮೂರ್ತಿಯಲ್ಲಿ ನೀನು ಯಶೋನಾಮಕ, ನೀನು ತೇಜೋನಾಮಕ, ನೀನು ವೀರ್ಯನಾಮಕ, ನೀನು ಇಂದ್ರನಾಮಕ, ನೀನೇ ರಸನಾಮಕ, ಬಲನಾಮಕ, ಎಲ್ಲ ನೀನ ಹುದಯ್ಯ ಹುದ ಹುದು ಅಂತ ಭಗವಂತನನ್ನ ಚಿಂತನೆ ಮಾಡುತ್ತಾ ಮಾಡುತ್ತಾ ಉಪಾಸನೆ ಮಾಡುತ್ತಾ ಬಂದಾಗ ಆ ನಾರಾಯಣ ನಾಮಕ ಭಗವಂತ ಜೇನು ಹೇಗೆ ಜೇನು ಹುಳಗಳಿಗೆ ಸಿಗುತ್ತೋ ಪಕ್ವವಾದಾಗ ಹಾಗೆ ಭಗವಂತ ತಾನು ದರ್ಶನ ಕೊಟ್ಟು ಬ್ರಹ್ಮಾದಿ ಸಾಧ್ಯರಿಗೆ ಅವರಿಗೆ ಅವರವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನ ದಯಪಾಲಿಸ್ತಾ ಇದ್ದಾನೆ. ಯಾರಾದರೆ ಈ ರೀತಿಯಾಗಿ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ ಐದು ರೂಪಗಳಿಂದ ನಿಂತು ಐದು ರೀತಿಯಾದ ದೇವತೆಗಳಿಗೆ ಅನುಗ್ರಹ ಮಾಡುತ್ತಾ ಇದ್ದಾನೆ ಅಂತ ತಿಳಿಯುತ್ತಾರೋ ಅವರಿಗೆ ಯೋಗ್ಯವಾಗಿರತಕ್ಕಂಥ ಪುರುಷಾರ್ಥಗಳನ್ನ ಭಗವಂತ ದಯಪಾಲಿಸ್ತಾ ಇದ್ದಾನೆ ಎಂದು ಹೇಳಿ ಈ ಐದು ರೂಪಗಳೇನಿವೆ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಮೇಲ್ಭಾಗದಲ್ಲಿ ನಾರಾಯಣ, ಈ ಐದು ರೂಪಗಳು ಕೂಡ ಎಲ್ಲಾ ಶಬ್ದಗಳನ್ನು ನೋಡಿದಾಗ ಎಲ್ಲಾ ಶಬ್ದಗಳಿಗಿಂತ ವಿಶೇಷ ಸ್ಥಾನದಲ್ಲಿ ರಸಸ್ಥಾನದಲ್ಲಿರುವುದು ಯಾವುದು ಅಂದ್ರೆ ವೇದಗಳು. ಆ ವೇದಗಳಿಗೆ ರಸತ್ವ ಕೊಡತಕ್ಕಂಥ ಈ ರೂಪಗಳನ್ನ ವೇದಗಳಿಗೆ ರಸ ಕೊಡುವಂಥದ್ದು ಅಂತ ರಸ ಅಂತ ದೇವರನ್ನ ಚಿಂತನೆ ಮಾಡಬೇಕು. ಎಲ್ಲರಿಗೂ ಪಾರಾಯಣಾದಿಗಳಿಂದ ವೇದಗಳು ಅಪಮೃತ್ಯು ಮೊದಲಾದವನ್ನು ಪರಿಹಾರ ಮಾಡುತ್ತೆ. ಅದರಿಂದ ವೇದಗಳಿಗೆ ಅಮೃತ ಅಮೃತ ಅಂತಸ್ಸು ಅಂದರೆ ಅಮೃತನಾಗಮ ಭಗವಂತನನ್ನ ಚೆಂದಾಗಿ ತಿಳಿಸಿಕೊಡುವುದರಿಂದ ಭಗವಂತ ಪ್ರತಿಪಾದಕವಾದ್ದರಿಂದ ವೇದಗಳಿಗೆ ಅಮೃತ ಅಂತಾರೆ. ಆ ವೇದಗಳಿಗೇನೆ ಅಮೃತತ್ವ ಕೊಡತಕ್ಕಂಥ ರೂಪಗಳು ನಾರಾಯಣಾದಿ ರೂಪಗಳು. ಆದ್ದರಿಂದ ಆ ನಾರಾಯಣಾದಿ ರೂಪಗಳಿಗೆ ವಿಶೇಷವಾಗಿರತಕ್ಕಂಥ ಅಮೃತ ಅಂದು ಉಪಾಸನೆ ಮಾಡಬೇಕು, ಚಿಂತನೆ ಮಾಡಬೇಕು ಅಂತ. ಹೇಗೆ ಮಾಡಬೇಕು ಅಂದ್ರೆ ಪರಮಾದರಾತ್ ಅಹರಹ ಅನುಸಂಧೇಯಂ, ಪರಮಾದರ ಪೂರ್ವಕವಾಗಿ ಹಗಲು ರಾತ್ರಿ ಚಿಂತನೆ ಮಾಡಬೇಕು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಚತುರ್ದಶಿ ಗ್ರಂಥವನ್ನು ಪೂರ್ಣ ಮಾಡುತ್ತಾ ಚತುರ್ದಶ ಸುರತ್ನಾನಿ ಏಚ ಲಬ್ಧಾನಿ ಭಾರತೆ ಅದೃಶ್ಯ ದೃಶ್ಯಮಾನಾನಿ ಚತುರ್ದಶ ಜೀಸಃ. ಇದು ಎಲ್ಲಿ ಸಿಕ್ತು ನಿಮಗೆ ಈ 14 ಅಂದರೆ ಉಪನಿಷತ್ತಿನಲ್ಲದೆ? ಹಾಗೆ ಇವರು ಹೇಳೋದು ಭಾರತೇ ಲಬ್ಧಾನಿ, ಭಾರತದಲ್ಲಿ ಸಿಕ್ಕಿವೆ ಇವೆಲ್ಲ ವಿಶೇಷಗಳು ಅಂತ ಹೇಳ್ತಾರೆ. ಅಲ್ಲ, ನಮಗೆ ಕಾಣಿಸ್ತಾ ಇಲ್ಲಲ್ಲ ಅಂದ್ರೆ ಅದು ಕಾಣುತ್ತೆ. ಅದೃಶ್ಯ ದೃಶ್ಯಮಾನಾನಿ, ಕಾಣಿಸಿ ಕಾಣಿಸದಂತೆ ವೇದವ್ಯಾಸರು ಬಚ್ಚಿಟ್ಟಿದ್ದಾರೆ, ಅದನ್ನ ನಾನು ತೋರಿಕೊಟ್ಟೆ ಅಂತ ವಿಶೇಷವಾಗಿ ಆ 14 ಪ್ರಕರಣಗಳಲ್ಲಿ ಪ್ರತಿಪಾದ್ಯನಾದ ಭಗವಂತನ ಮೂರ್ತಿಯ ಹೆಸರೇನು ಅಂದ್ರೆ ಜಯಿ, ಜಯವನ್ನ ಕೊಡತಕ್ಕಂಥವ. ಈ ರೀತಿಯಾದ ಒಂದು ಭಗವದ್ ರೂಪದ, ಭಗವನ್ ನಾಮದ, ಭಗವಂತನ ಗುಣದ, ಭಗವಂತನ ಕ್ರಿಯೆಗಳ ಚಿಂತನೆ ಯಾರು ಮಾಡುತ್ತಾರೋ, ಈ 14 ಪ್ರಕರಣಗಳನ್ನ ಚಿಂತನೆ ನಿತ್ಯವೂ ಯಾರು ಮಾಡುತ್ತಾರೋ, ಸಂಶಯ ಬರ್ತಾ ಇದೆಯಾ? ಈ 14 ಪ್ರಕರಣ ನಿತ್ಯ ಯಾರು ಮಾಡುತ್ತಾರೆ ಅಂತ ಒಂದು ಸಲ ಬೆಂಗಳೂರಿಗೆ ಬನ್ನಿ, ಎಷ್ಟು ಜನ ಮಾಡುತ್ತಾರೋ, ತುಂಬಾ ಜನ ಮಾಡ್ತಾ ಇದ್ದಾರೆ. ಮನಸ್ಸಿದ್ರೆ ಮಾರ್ಗ ಇದೆ, ಹೆಣ್ಣು ಗಂಡು ಎಲ್ಲರೂ ಸೇರಿಕೊಂಡು ನಿತ್ಯ 14 ಪ್ರಕರಣ, ಮಕಸುಳಾದಿ ಪೂರ್ಣ ಚಿಂತನ, ಚತುರ್ದಶಿ ಪೂರ್ಣ ಚಿಂತನ, ಅದರ ಜೊತೆಗೆ 30 ಪ್ರಕರಣ ಅಂದ್ರೆ ವಿಶೇಷವಾಗಿರತಕ್ಕಂಥ ಷೋಡಶಿ 16 ಪ್ರಕರಣ, ಒಟ್ಟಾರೆ ದಿನಕ್ಕೆ 30 ಪ್ರಕರಣ ಪೂರ್ಣವಾಗಿ ಚಿಂತನೆ ಮಾಡಿ ವಿಷ್ಣು ತೀರ್ಥ ಗುರು ಅಂತರ್ಗತ ಮುಖ್ಯಪ್ರಾಣ ಅಂತರ್ಗತ ಶ್ರೀಹರಿಗೆ ಅರ್ಪಣೆ ಮಾಡಿ ಆನಂದ ಪಡುವ ಜನ ತುಂಬಾ ಇದ್ದಾರೆ. ಅದರಲ್ಲಿ ನೀವು ಸೇರಬೇಕು ಅಂತ ನನ್ನ ಅಪೇಕ್ಷೆ. ಆ ರೀತಿಯಲ್ಲಿ ಚತುರ್ದಶಿ ಗ್ರಂಥ ಇವತ್ತಿಗೆ ಪೂರ್ಣ, ಅರಣ್ಯಕಾಚಾರದ ಇದರಿಂದ ಆಯಿತು. ಇನ್ನ ನಂತರ ಬರತಕ್ಕಂಥ ಷೋಡಶಿ ಗ್ರಂಥ ಹೇಳಬೇಕು ಅಂತ ಆದರೆ ಸಾಮಾನ್ಯ ಷೋಡಶಿ ಗ್ರಂಥ ಚೂರು ಆಳವಾಗಿ ಹೋಗತಕ್ಕಂಥದ್ದು. ಆದ ಕಾರಣ ಹರಿಕಥಾಮೃತ ಸಾರದ ಪರಿಚಯ ಯಾರಿಗೆ ಚೆನ್ನಾಗಿರುತ್ತೆ ಅವರಿಗೆ ಸುಲಭ ಷೋಡಶಿ. ಆದ ಕಾರಣ ಹರಿಕಥಾಮೃತ ಸಾರ ಗ್ರಂಥವನ್ನ ನಂತರ ವಿಶೇಷವಾಗಿ ಪೂರ್ಣ ವಿಸ್ತಾರವಾಗಿ ನೋಡೋಣ. ಹರಿಕಥಾಮೃತ ಸಾರದಲ್ಲಿ ಯಾವ ಯಾವ ರಹಸ್ಯಗಳನ್ನ ಎಲ್ಲೆಲ್ಲಿ ದಾಸರಾಯರು ಕೊಟ್ಟಿದ್ದಾರೆ ಅದರಲ್ಲಿ ಹೇಳುತ್ತಾರೆ. ಮನೋಹರ ವಿಠಲ ದಾಸರು ಹೇಳುತ್ತಾರೆ, ದಶ ಸುಸಂಧಿಯೋಳಿಪ್ಪ ಪದ್ಯಗಳು ಎಸೆವ ನವರತ್ನಗಳ ಮೂಟೆಗಳ. ಒಂದೊಂದು ಪದ್ಯ ಆ ಮೊದಲು 10 ಸಂಧಿಗಳಲ್ಲಿ, ಎಲ್ಲಾ ಸಂಧಿಗಳು ಅಷ್ಟೇ, ಅದರಲ್ಲಿ ವಿಶೇಷವಾದ ಉಪನಿಷತ್ತಿನ ಪ್ರಮೇಯಗಳೆಲ್ಲ ಬಂದದ್ದು ಆ ಮೊದಲು 10 ಸಂಧಿಗಳಲ್ಲಿ. ಆ 10 ಸಂಧಿಗಳಲ್ಲಿ ಬಂದಿರತಕ್ಕಂತಹ ಒಂದೊಂದು ಪದ್ಯದಲ್ಲೂ ಕೂಡ ನಾನಾ ರೀತಿಯಾದ ಅರ್ಥಗಳ ನವರತ್ನಗಳ ಮೂಟೆಗಳನ್ನು ತುಂಬಿದ್ದಾರೆ. ಆ ಹತ್ತಿರ ಹೋದರೆ ಸಾಕು ಆ ಪದ್ಯಗಳು ಹೇಳುತ್ತಾರೆ, ಪದ್ಯಗಳು ಎಸೆವ ನವರತ್ನಗಳ ಮೂಟೆಗಳ ಸಂಗ್ರಹಿಸಿ ಜಗನ್ನಾಥ ವಿಠಲನ ಬಿಸಜ ಪಾದಕ್ಕಿಡಲು ಒಡನೆ ಕೈಗೊಂಡು ಮನ್ನಿಸುವ ಅಂತಾರೆ. ಆ ರೀತಿಯಲ್ಲಿ ಹರಿಕಥಾಮೃತ ಸಾರ ಏನೊಂದು ಚೂರು ಕೇಳಿ ಪಾರಾಯಣ ಮಾಡಿ ಮುಗಿಸೋದರಲ್ಲೇ ತಾತ್ಪರ್ಯ ಬೇಡ, ಅದರ ಅರ್ಥ ವಿಸ್ತಾರವಾಗಿ ನೋಡೋಣ, ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ದಾಸರಾಯರು ನಮ್ಮ ಜೀವನದಲ್ಲಿ ಅದನ್ನು ಚೆನ್ನಾಗಿ ಹೇಗೆ ಅನುಭವಕ್ಕೆ ತರಬೇಕು ಅಂತ ಹೇಳಿದ್ದಾರೆ ನೋಡೋಣ. ಅದು ನೋಡಿದ ಕಾಲಕ್ಕೆ ಇಲ್ಲಿ ಹರಿಕಥಾಮೃತ ಸಾರದಲ್ಲಿ ಯಾವುದು ವಿಸ್ತಾರವಾಗಿ ಹೇಳಿ ಚೂರು ಚುಟುಕಾಗಿ ಹೇಳಿ ಕೆಲವನ್ನ ಬಲ್ಲವರಲ್ಲಿ ತಿಳಿದುಕೊಳ್ಳಿ ಅಂತ ಹೇಳುತ್ತಾರೆ. ಆ ಬಲ್ಲವರು ಪಕ್ಕದಲ್ಲೇ ಇದ್ರು, ಯಾರು ಮಹಾನುಭಾವರಾಗಿರ್ತಕ್ಕಂಥ ಅರಣ್ಯಕಾಚಾರ್ಯರು. ಅವರು ಹರಿಕಥಾಮೃತ ಸಾರದಲ್ಲಿ ಯಾವುದು ಸಂಕ್ಷೇಪ ಹೇಳಿರ್ತಾರೋ ಅದು ತಮ್ಮ ಗ್ರಂಥದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಷೋಡಶಿ ಚತುರ್ದಶಿಯಲ್ಲಿ ಯಾವುದು ಚೂರು ಸಂಕ್ಷೇಪ ಮಾಡಿರ್ತಾರೋ ಅದನ್ನು ವಿಸ್ತಾರವಾಗಿ ಜಗನ್ನಾಥದಾಸರು ವಿಸ್ತಾರ ಮಾಡಿದ್ದಾರೆ. ಆದ್ದರಿಂದ ಎರಡೂ ಗ್ರಂಥಗಳು ಒಂದಕ್ಕೊಂದು ಪೂರಕವಾಗಿವೆ. ಹಾಗಾದರೆ ಹರಿಕಥಾಮೃತ ಸಾರ ಚೆನ್ನಾಗಿ ಯಾರು ಹಿಡಿತಕ್ಕೆ ಯಾರಿಗೆ ಬರುತ್ತೆ ಅವರಿಗೆ ಷೋಡಶಿ ಗ್ರಂಥ ಚೆನ್ನಾಗಿ ಹಿಡಿತಕ್ಕೆ ಬರುತ್ತೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ ಕಾರಣ ಮುಂದೆ ಹರಿಕಥಾಮೃತ ಸಾರ ನೋಡೋಣ. ಇವತ್ತಿಗೆ ಚತುರ್ದಶಿ ಪೂರ್ಣ ಆಯಿತು. ನಂತರ ಉಪನ್ಯಾಸ 1ನೇ ತಾರೀಕಿಂದ ಶುರುವಾಗುತ್ತೆ. ಸ್ವಲ್ಪ ನನಗೆ ಜ್ವರ ಇತ್ಯಾದಿಗಳು ತೊಂದರೆ ಇರುವುದರಿಂದ ನಾನು 1 ವಾರದ ಪರ್ಯಂತ ವಿಶ್ರಾಂತಿಯಲ್ಲಿರ್ತೇನೆ. ನಂತರ 1ನೇ ತಾರೀಕಿನಿಂದ, ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಹರಿಕಥಾಮೃತ ಸಾರ ಶುರುವಾಗುತ್ತೆ. ಆಗ ಎಲ್ಲರೂ ಮತ್ತು ಸೇರೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.